ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಯೆಹೋವನೇ ನನ್ನ ಬಲವೇ, ಶಾಶ್ವತವಾಗಿ ನಿನ್ನ ಪ್ರೀತಿ, ಶ್ರೇಷ್ಠವಾಗಿ ನಿನ್ನ ಪ್ರೀತಿ. ಯೆಹೋವನೇ
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663719 1111 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನ ಎರಡನೇ ಬರೋಣ ಭಾಗ ಎರಡು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಲ್ಲಿ ನಾವು ಈಗಾಗಲೇ ಕ್ರಿಸ್ತನ ಬರೋಣ ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ನೋಡುವವರಾಗಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ಈ ಏಳನೆಯ ಉಪದ್ರವ ಮುಗಿಯುವಂತಹ ಸಂದರ್ಭದಲ್ಲಿ ಪರಲೋಕದಿಂದ ಭಯಾನಕವಾದಂತಹ ಹೆಚ್ಚು ಕಡಿಮೆ 4 ಮಣ ತೂಕದ ಕಲ್ಲುಗಳು, ಆಣೆಕಲ್ಲಿನ ಮಳೆ ಈ ಲೋಕದ ಮೇಲೆ ಬರತಕ್ಕಂಥದ್ದಾಗಿದೆ. ದೇವರು ತೀರಿತು ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ದಾನಿಯೇಲನ ಪುಸ್ತಕ 12 ಅಧ್ಯಾಯ 3 ವಚನದಲ್ಲಿ ನೋಡುವಾಗೆ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನೆಗೆ ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಈ ಒಂದು ವಾಕ್ಯದೊಂದಿಗೆ ನಾವು ಕಳೆದ ಸಂಚಿಕೆಯಲ್ಲಿ ಈ ಒಂದು ವಿಶೇಷ ಪುನರುತ್ಥಾನದ ವಿಚಾರವಾಗಿ ನಾವು ನೋಡಿದೆವು. ಕೆಲವೊಬ್ಬರು ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡುವಂತೆ ನೀತಿವಂತರಾಗಿ ಸತ್ತಿರತಕ್ಕಂಥ ಜನಗಳು ಪುನರುತ್ಥಾನ ಆಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಕ್ಕಂಥವರಾಗಿದ್ದಾರೆ. ಅವರು ದೇವರ ಕಿರೀಟವನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಇನ್ನು ಕೆಲವರು ನಿತ್ಯ ನಿಂದನೆಗೆ. ಅಂದು ಯೇಸು ಸ್ವಾಮಿಯನ್ನು ಯಾವ ರೀತಿಯಲ್ಲಿ ಹಿಂಸೆಪಡಿಸಿದರು? ಮಹಾಯಾಜಕರು ಮತ್ತು ರೋಮ್ ಸಾಮ್ರಾಜ್ಯದ ನಾಯಕರುಗಳು, ಅಧಿಕಾರಿಗಳು ಸಿಲುಬೆಗೆ ಹಾಕಿದಂತಹ ಸಂದರ್ಭದಲ್ಲಿ ನಡೆದಂತಹ, ಅವರನ್ನು ಹಿಂಸಿಸಿದಂತರ ಅಪಮಾನ ನಿಂದೆಗೆ ಗುರಿಪಡಿಸಿದಂತಹ ಜನಗಳೆಲ್ಲರೂ ಸಹ ಹೇಳ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಸ್ವಲ್ಪ ಕಾಲ ಪುನರುತ್ಥಾನ ಇರ್ತಕ್ಕಂಥದ್ದಾಗಿದೆ. ಅದು ವಿಶೇಷ ಪುನರುತ್ಥಾನ ಎಂಬುದಾಗಿ ನಾವು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ನಾವು ಕ್ರಿಸ್ತನ ಬರೋಣದ ವಿಚಾರವಾಗಿ, ಸಮಯ ಯಾರಿಗೂ ಸಹ ಗೊತ್ತಿಲ್ಲ, ಆದರೆ ಕೊನೆಯ ಕಾಲದಲ್ಲಿ ದೇವರ ಮುದ್ರೆಯನ್ನು ಹೊಂದಿಕೊಂಡಿರತಕ್ಕಂಥ ಜನಗಳು ಕ್ರಿಸ್ತನ ಬರೋಣವನ್ನು ಅರಿತುಕೊಂಡು ಅವರ ಮುಖದಲ್ಲಿ ಮಂದಹಾಸ ಬರ್ತಕ್ಕಂಥದ್ದಾಗಿದೆ. ಅವರ ಮುಖದಲ್ಲಿ ಏನೋ ಒಂದು ಉಲ್ಲಾಸ ಸಂತೋಷ ಬರ್ತಕ್ಕಂಥದ್ದಾಗಿದೆ. ಆ ಅನುಭವ ಹೇಗಿರ್ತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಆಕಾಶ ನಿನಗೆ ಸಿಂಹಾಸನ ಸ್ವಾಮಿ, ಭೂಮಿ ನಿನಗೆ ಪಾದಪೀಠವಾಗಿದೆ. ಪರಲೋಕದ ಮಹೋನ್ನತ ಸ್ಥಳದಲ್ಲಿ ಕುಳಿತು ಭೂಮಿಯ ಮಕ್ಕಳಾದಂಥ ನಮ್ಮನ್ನು ಕಣ್ಣೆತ್ತಿ ನೋಡುವಂಥ ದೇವರು ನೀನಾಗಿದ್ದೀಯ ಸ್ವಾಮಿ. ಅಪ್ಪ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಕಲಿಯುವುದಕ್ಕಿಂತ ಮೊದಲು ಅಪ್ಪಾ ತಂದೆ ಎಂಬುದಾಗಿ ನಿನ್ನ ಬಳಿಕೆ ಬಂದು ನಮ್ಮ ಪಾಪಗಳನ್ನ ಹರಕೆ ಇಡ್ತಕ್ಕಂಥವರಾಗಿದ್ದೇವೆ. ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪ ಅಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಮೇಲೆ ಆತ್ಮನನ್ನು ನೆಲೆಗೊಳಿಸು ಸ್ವಾಮಿ. ಆತ್ಮನು ಈ ಸತ್ಯವನ್ನು ಅರ್ಥಪಡಿಸುವಾಗಿಯೂ ವಿಶೇಷವಾಗಿ ಸ್ವಾಮಿ ಕೇಳುಗರು ಕೊನೆಯ ಕಾಲದಲ್ಲಿ ಕ್ರಿಸ್ತನ ಎರಡನೇ ಬರೋಣ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ, ಯಾವ ಯಾವ ಘಟನೆಗಳು ನಡೀತಕ್ಕಂಥದ್ದಾಗಿದೆ ಅನ್ನುವುದನ್ನು ಸರಿಯಾದ ರೀತಿಯಲ್ಲಿ ಹರಿದುಕೊಂಡು ನಿನ್ನ ನಿತ್ಯ ಜೀವಕ್ಕೆ ಅವರು ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು. ಅಪ್ಪ, ನಮ್ಮ ಸ್ವಂತ ಬಲ ಜ್ಞಾನದಿಂದ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಆತ್ಮನಿಂದಲೇ ಎಲ್ಲವೂ ಸಾಧ್ಯ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸುವಾಗ ಕೇಳುಗರ ಹೃದಯದಲ್ಲಿಯೂ ನನ್ನನ್ನು ನಿನ್ನ ಆತ್ಮನಿಂದ ತುಂಬಿಸಿ ಸ್ವಾಮಿ, ನೀನು ಮಾತನಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕ್ರಿಸ್ತನ ಬರೋಣದ ಸಮಯವನ್ನು ದೇವರು ಯಾವ ಸಮಯದಲ್ಲಿ ತನ್ನ ಮಕ್ಕಳಿಗೆ ಬಹಿರಂಗಪಡಿಸುವಂತವನಾಗಿದ್ದಾನೆ ಎಂದರೆ, ಇನ್ನೇನು ಆತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ಆತನ ಒಂದು ಶಬ್ದವನ್ನು ಕೇಳಿದಂತಹ ಉಳಿದ ಸಭೆಯ ಜನರು, ಅಂದರೆ ಕೊನೆಯಲ್ಲಿ ದೇವರ ಮುದ್ರೆಯನ್ನು ಹಾಕಿಕೊಂಡಿರತಕ್ಕಂಥ ಜನಗಳು ಅದನ್ನು ಕೇಳ್ತಕ್ಕಂಥವರಾಗಿದ್ದಾರೆ. ಸಭೆ ಅಂತ ಹೇಳಬೇಕಾದರೆ, ಅದು ಸಭೆ ಅನ್ನಬೇಕಾದರೆ, ಯಾರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಕೊನೆಯಲ್ಲಿ ದೇವರ ಮುದ್ರೆಯನ್ನು ಹಾಕಿಕೊಂಡು ಒಂದು ಗುಂಪಾಗಿ ಆತನಿಗೋಸ್ಕರ ಜೀವಿಸ್ತಕ್ಕಂಥವರಾಗಿದ್ದಾರೋ, ಆ ಒಂದು ಸಭೆ ವಿಚಾರವಾಗಿ ನಾವು ನೋಡಬಹುದಾಗಿದೆ. ವಿಶೇಷವಾಗಿ ಆತನು ಎರಡನೇ ಸಾರಿ ಬರುವಂಥ ಸಂದರ್ಭದಲ್ಲಿ ದಟ್ಟವಾದ ಕಪ್ಪು ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡಿತಕ್ಕಂಥದ್ದಾಗಿದೆ. ಭೂಮಿಯನ್ನು ಸುತ್ತುಕೊಂಡಿರುವಂತಹ ವಾಯುಮಂಡಲವು ವಿಭಾಗಿಸಲ್ಪಡ್ತಕ್ಕಂಥದ್ದಾಗಿದೆ. ಆಗ ಭೃಗಶಿರ ನಕ್ಷತ್ರದ ವಿಸ್ತಾರವಾದ ಪ್ರದೇಶದ ಮೂಲಕ ನಾವು ಕ್ರಿಸ್ತನು ಬರುವಂಥದ್ದನ್ನು ನೋಡಬಹುದಾಗಿದೆ. ಅಲ್ಲಿ ದೇವರ ಸ್ವರವನ್ನು ನೀತಿವಂತರು ಕೇಳುವಂಥವರಾಗಿದ್ದಾರೆ. ಭೃಗಶಿರ ನಕ್ಷತ್ರ ಆಂಗ್ಲ ಭಾಷೆಯಲ್ಲಿ ಒರೈನ್ ಸ್ಟಾರ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಈ ಒಂದು ಒರೈನ್ ಸ್ಟಾರ್ ಬಗ್ಗೆ ಅನೇಕ ವಿಜ್ಞಾನಿಗಳು ಸಹ ಅಧ್ಯಯನ ಮಾಡಿರ್ತಕ್ಕಂಥವರಾಗಿದ್ದಾರೆ. ಈ ಭೃಗಶಿರದ ನಕ್ಷತ್ರ ವರ್ಷದಿಂದ ವರ್ಷಕ್ಕೆ ಅದರ ಬಾಯಿ ಅಗಲ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅನೇಕ ವಿಜ್ಞಾನಿಗಳು ಸಹ ಹೇಳುವಂಥವರಾಗಿದ್ದಾರೆ. ಇದರ ಆಧಾರದೊಂದಿಗೆ ದೇವರ ಸತ್ಯವೇದವನ್ನು, ಕ್ರಿಸ್ತನ ಎರಡನೇ ಬರೋಣದ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರತಕ್ಕಂತಹ ಸತ್ಯವೇದ ವಿದ್ವಾಂಸರು ಹೇಳುವಂತಹ ವಿಚಾರವೇನೆಂದರೆ, ಕ್ರಿಸ್ತನು ಈ ಒಂದು ನಕ್ಷತ್ರದ ಮೂಲಕವಾಗಿ ಬರುವಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಸಹ ವ್ಯಕ್ತಪಡಿಸ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಈ ಭೃಗಶಿರ ನಕ್ಷತ್ರದ ಒರೆನ್ ಸ್ಟಾರ್ ಅಂತಕ್ಕಂತಹ ಈ ಒಂದು ನಕ್ಷತ್ರ ಅದು ದಿನದಿಂದ ದಿನಕ್ಕೆ ವಿಸ್ತಾರಗೊಂಡು ಅದರ ಬಾಯಿ ಅಗಲ ಆಗ್ತಕ್ಕಂಥದ್ದಾಗಿದೆ. ಅದರಲ್ಲಿ ಕ್ರಿಸ್ತನ ಬರೋಣವನ್ನು ಉಳಿದಿರ್ತಕ್ಕಂತಹ ಈ ಜನಗಳು ಕೊನೆಯಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಿ ಕ್ರಿಸ್ತನ ಬರೋಣಕ್ಕಾಗಿ ಕಾದುಕೊಂಡಿರ್ತಕ್ಕಂಥ ಜನಗಳು ಅದನ್ನು ನೋಡ್ತಕ್ಕಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ದಟ್ಟವಾದಂತಹ ಕಪ್ಪು ಮೋಡಗಳು ಆಕಾಶದಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡಿತಕ್ಕಂಥವಾಗಿದೆ. ಭೂಮಿಯನ್ನು ಸುತ್ತುಕೊಂಡಿರುವ ವಾಯುಮಂಡಲಗಳು ವಿಭಾಗವಾಗ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಈ ಮಕ್ಕಳು ಕ್ರಿಸ್ತನ ಸ್ವರವನ್ನು ಕೇಳ್ತಕ್ಕಂಥವರಾಗಿದ್ದಾರೆ. ಈಗೋ ಬರ್ತೇನೆ ಅಂತ ಹೇಳಿರ್ತಕ್ಕಂಥ ಕ್ರಿಸ್ತನ ಆ ಮಾತನ್ನು ಕೇಳಿ ಅವರ ಮನಸ್ಸಿನಲ್ಲಿ ಉಲ್ಲಾಸ ಆಗ್ತಕ್ಕಂಥದ್ದಾಗಿದೆ. ಅವರು ಸಂತೋಷ ಪಡ್ತಕ್ಕಂಥವರಾಗಿದ್ದಾರೆ. ತಕ್ಷಣದಲ್ಲಿಯೇ ಜಲಪ್ರವಾಹದ ಘೋಷದಂತಿರುವ ದೇವರ ಸ್ವರವು ಈ ಜನಗಳಿಗೆ ಕೇಳಿಸುವಂಥದ್ದಾಗಿದೆ. ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ದೇವರ ಮಾತು ಪದೇ ಪದೇ ಈ ಕೊನೆ ಕಾಲದಲ್ಲಿ ಉಳಿದಿರತಕ್ಕಂಥ ಜನಗಳು ಕೇಳುವಂಥವರಾಗಿದ್ದಾರೆ ಎಂಬುದಾಗಿ ಶ್ರೀಮತಿ ವೈಟಮನ್ ಅವರಿಗೆ ದರ್ಶನದಲ್ಲಿ ದೇವರು ತೋರಿಸಿರ್ತಕ್ಕಂಥದ್ದನ್ನು ಅವರು ಈ ಪುಸ್ತಕದಲ್ಲಿ ಬರೆದಿರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಾಗಿ ಈ ವಿಶೇಷವಾದಂಥ ಪುನರುತ್ಥಾನದ ಬಗ್ಗೆ ನಾವು ಗ್ರೇಟ್ ಕಾಂಟ್ರವರ್ಸಿ, ಮಹಾಹೋರಾಟ ಅಥವಾ ಮಹಾಸಂಘರ್ಷ ಅಂತಕ್ಕಂಥ ಪುಸ್ತಕ, ಆ ಪುಸ್ತಕದಲ್ಲಿ ನೀವು ಓದುವುದಾದರೆ ಸವಿಸ್ತಾರವಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಮಕ್ಕಳು ದೇವರ ಸ್ವರವನ್ನು, ಕ್ರಿಸ್ತನ ಸ್ವರವನ್ನು, ಕ್ರಿಸ್ತನು ಬರುವ ದಿನ ಹಾಗೂ ಗಳಿಗೆಯನ್ನು ಅವರು ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಜೀವಂತವಿರುವ ದೇವಭಕ್ತರಾದಂಥ 144,000 ಮಂದಿ ಅದನ್ನು ಅರ್ಥ ಮಾಡಿಕೊಂಡು, ಅಯ್ಯೋ ನಮ್ಮ ಕರ್ತನು ಬರ್ತಕ್ಕಂಥವನಾಗಿದ್ದಾನೆ, ಕ್ರಿಸ್ತನು ಬರ್ತಕ್ಕಂಥನಾಗಿದ್ದಾನೆ, ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥನಾಗಿದ್ದಾನೆ, ನಮಗೆ ಕಷ್ಟಗಳು ತೀರಿತು, ನಮ್ಮ ಕಣ್ಣೀರು, ಗೋಳಾಟ, ನೋವು ಎಲ್ಲವೂ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಸಂತೋಷ ಪಡ್ತಕ್ಕಂಥವರಾಗಿದ್ದಾರೆ. ಆದರೆ ದುಷ್ಟರು, ಅನೀತಿವಂತರು ಈ ಲೋಕದಲ್ಲಿ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದರೆ ಇರ್ತಕ್ಕಂಥವರಾಗಿದ್ದಾರೆ, ಅವರು ಕ್ರಿಸ್ತನ ಸ್ವರವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಲಾಗದೆ ಅವರು ಇದು ಎಲ್ಲೋ ಒಂದು ಕಡೆ ಗುಡುಗು ಬರ್ತಕ್ಕಂಥದ್ದಾಗಿದೆ, ಎಲ್ಲೋ ಮಳೆ ಆಗ್ತಕ್ಕಂಥದ್ದಾಗಿದೆ, ಎಲ್ಲೋ ಭೂಕಂಪ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಕ್ರಿಸ್ತನ ಬರೋಣವನ್ನು ಅರಿತುಕೊಳ್ಳದೆ ಅವರು ತಿರಸ್ಕರಿಸ್ತಕ್ಕಂಥವರಾಗಿದ್ದಾರೆ. ಆದರೆ 144,000 ಜನ ಅಂತ ನಾನು ಈಗಾಗಲೇ ನಿಮಗೆ ತಿಳಿಸಿದಂತಹ ಆ ಜನಗಳು ದೇವರ ಗುಣಗಳನ್ನು ಪ್ರತಿಬಿಂಬಿಸುವಂತಹ, ಕ್ರಿಸ್ತನು ಎಲ್ಲೇ ಹೋದರೂ ಆತನನ್ನು ಹಿಂಬಾಲಿಸ್ತಕ್ಕಂತಹ ಈ ಮಕ್ಕಳು ಕ್ರಿಸ್ತನ ಎರಡನೇ ಬರೋಣದ ಆ ಧ್ವನಿಯನ್ನು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಆತನ ಬರೋಣದ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಕಣ್ಣೆತ್ತಿ ನೋಡಿ, ಇದೋ ನಮ್ಮ ರಕ್ಷಣೆ ಬಂದಿದೆ, ಕ್ರಿಸ್ತನು ಎರಡನೇ ಸಾರಿ ಬರ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ಅವರು ಸಂತೋಷ ಪಡ್ತಕ್ಕಂಥವರಾಗಿದ್ದಾರೆ, ಉಲ್ಲಾಸ ಪಡ್ತಕ್ಕಂಥವರಾಗಿದ್ದಾರೆ. ಯಾಕೆ ವಿಚಾರವನ್ನು ಹೇಳ್ತಕ್ಕಂಥವನಾಗಿದ್ದಾನೆ ಎಂದರೆ, ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಹೇಳಿದಂಥ ವಿಚಾರ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದಾಗಿದೆ. ಕುರಿಗಳು ತನ್ನ ಕುರುಬನ ಸ್ವರವನ್ನು ಕೇಳುವಂಥದ್ದಾಗಿದೆ, ಕುರಿಗಳು ತನ್ನ ಕುರುಬನ ಸ್ವರವನ್ನು ಕೇಳಿ ಹಿಂಬಾಲಿಸುವಂಥದ್ದಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನು. ಅದೇ ರೀತಿಯಾಗಿ ಕುರುಬ ಕ್ರಿಸ್ತನು ಈ ಕುರಿಗಳು ಅಂತಕ್ಕಂತಹ ಈ 144,000 ಜನ ಕೊನೆಯಲ್ಲಿ ದೇವರ ಮುದ್ರೆಯನ್ನು ಹೊಂದಿಕೊಂಡು ಮರಣವನ್ನು ಹೊಂದದೆ ಜೀವಂತವಾಗಿ ಪರಲೋಕ ರಾಜ್ಯಕ್ಕೆ ಹೇರಿ ಹೋಗ್ತಕ್ಕಂತಹ ಈ ಜನಗಳು ತಮ್ಮ ಕುರುಬನ ಸ್ವರವನ್ನು ಕೇಳ್ತಕ್ಕಂಥವರಾಗಿದ್ದಾರೆ. ತಮ್ಮ ಕುರುಬನ ಸ್ವರವನ್ನು ಪ್ರತಿನಿತ್ಯ ಕೇಳಿ 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 ಅನುಭವದಿಂದ ಈಗೋ ಕ್ರಿಸ್ತನು ಎರಡನೇ ಸಾರಿ ಬರ್ತಕ್ಕಂಥವನಾಗಿದ್ದಾನೆ ಎನ್ನುವಂತಹ ಅರಿವು ಅವರಿಗೆ ಬರ್ತಕ್ಕಂಥದ್ದಾಗಿದೆ. ಆ ಆಧಾರದೊಂದಿಗೆ ಅವರು ಕ್ರಿಸ್ತನ ಎರಡನೇ ಬರೋಣದ ವಿಚಾರವನ್ನು ಅರಿತುಕೊಳ್ಳುವಂಥವರಾಗಿದ್ದಾರೆ ಮತ್ತು ಕ್ರಿಸ್ತನ ಎರಡನೇ ಬರೋಣದ ವಿಚಾರವನ್ನು, ಸಮಯವನ್ನು ಈ ಜನಗಳು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ದೇವರು ತನ್ನ ಮಗನಾದ ಕ್ರಿಸ್ತನ ಬರೋಣದ ದಿನ ಹಾಗೂ ಗಳಿಗೆಯನ್ನು ತಿಳಿಸಿ ತನ್ನ ಜನರಿಗೆ ಶಾಶ್ವತವಾದಂತಹ ಒಡಂಬಡಿಕೆಯನ್ನು ವಹಿಸಿಕೊಡುವನು. ಅನಂತರ ಆತನು ಒಂದು ಮಾತನ್ನು ಹೇಳುವನು, ಅದೇನೆಂದರೆ ಅದು ಲೋಕವೆಲ್ಲ ಗಟ್ಟಿಯಾಗಿ ಮುಳುಗುತ್ತಿರುವಾಗ ಸ್ವಲ್ಪ ಹೊತ್ತು ಆತನು ಬಿಡುವು ಮಾಡಿಕೊಡುವನು. ದೇವರ ಮಕ್ಕಳು ತಮ್ಮ ಕಣ್ಣನ್ನು ಆಕಾಶದ ಕಡೆಗೆ ದೃಷ್ಟಿಸುತ್ತಾ ಯಹೋ ದೇವರ ಬಾಯಿಯಿಂದ ಬರುವ ಮಾತುಗಳನ್ನು ಕೇಳುವಂಥವರಾಗಿದ್ದಾರೆ. ಅದು ದಿಗಿಲು ಹುಟ್ಟಿಸುವಷ್ಟು ಗಂಭೀರವಾಗಿರುವುದು. ದೇವರು ಮಾತಾಡಿದ ಪ್ರತಿಯೊಂದು ವಾಕ್ಯದ ನಂತರ ಭಕ್ತ ಜನರು ಅಲ್ಲೇಲೂಯೇ ಎಂದು ಜಯಘೋಷ ಮಾಡುವಂಥವರಾಗಿದ್ದಾರೆ. ಅವರ ಮುಖಗಳು ಮೋಶೆ ಸೀನಾಯಿ ಬೆಟ್ಟದಿಂದ ಹಿಡಿದು ಬಂದಾಗ ಇದ್ದಂತೆ ದೇವರ ಮಹಿಮೆಯಿಂದ ಹೊಳೆಯುವವು. ದುಷ್ಟರು ಆ ಮಹಿಮೆಯನ್ನು ನೋಡಲಾರರು. ತನ್ನ ಪರಿಶುದ್ಧ ಸಬ್ಬತ್ತನ್ನು ಆಚರಿಸಿ ತನಗೆ ಗೌರವ ಕೊಟ್ಟವರಿಗೆ ದೇವರು ನಿರಂತರವಾದಂಥ ಆಶೀರ್ವಾದ ಕೊಡುವವನಾಗಿದ್ದಾನೆ. ಆಗ ಮೃಗ ಹಾಗೂ ಅದರ ವಿಗ್ರಹದ ಮೇಲೆ ಜಯ ಹೊಂದಿದ ಮಹಾಘೋಷದ ಧ್ವನಿ ಉಂಟಾಗುವಂಥದ್ದಾಗಿದೆ. ಯಾವ ರೀತಿಯಲ್ಲಿ ಕ್ರಿಸ್ತನ ಬರವನ್ನು ಇರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯ ಕೇಳುಗರೆ, ಈ ಮಕ್ಕಳ ಮುಖ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಕ್ರಿಸ್ತನ ಎರಡನೇ ಬರೋಣಕ್ಕಿಂತ ಮೊದಲು ಎಂಬುದಾಗಿ ನಾವು ನೋಡಬೇಕಾದರೆ, ದೇವರ ಗುಣಗಳನ್ನು ಪ್ರತಿಬಿಂಬಿಸುವಂತಹ ದೇವರ ಆಜ್ಞೆಗಳನ್ನು ಈ ಲೋಕದಲ್ಲಿ ಪ್ರಚುರಪಡಿಸಿದಂತಹ ಈ ಜನಗಳ ಮುಖ ಹೊಳೆಯುವಂಥದ್ದಾಗಿದೆ. ಯಾವ ರೀತಿಯಲ್ಲಿ ಅಂದರೆ, ಇಲ್ಲಿ ಉದಾಹರಣೆಯನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಮೋಶೆ 10 ಆಜ್ಞೆಗಳನ್ನು ಪಡೆದುಕೊಂಡು ಆ ಸೀನಾಯಿ ಪರ್ವತದಿಂದ ಇಳಿದು ಬರಬೇಕಾದಂಥ ಸಂದರ್ಭದಲ್ಲಿ ಮೋಶೆಯ ಮುಖವನ್ನು ನೋಡಲಾರದೆ ಹೋದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಒಂದು ಘಟನೆಯನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈ ಮಕ್ಕಳು ಯಾವ ರೀತಿಯಲ್ಲಿ ಇರತಕ್ಕಂಥವರಾಗಿದ್ದಾರೆ ಅಂದರೆ, ಅವರ ಮುಖ ಹೊಳೆಯತಕ್ಕಂಥದ್ದಾಗಿದೆ. ಹೊಳೆಯುವುದರ ಮೂಲಕವಾಗಿ ದುಷ್ಟರು ಅಂದು ಹೇಗೆ ಇಸ್ರೇಲ್ ಜನಗಳು ಮೋಶೆಯ ಮುಖವನ್ನು ನೋಡಲಾರದೆ ಹೋದರೋ ಅದೇ ರೀತಿಯಾಗಿ ದುಷ್ಟರು ಈ ಮಕ್ಕಳ ಮುಖವನ್ನು ನೋಡಲಾರದೆ ಹೋಗ್ತಕ್ಕಂಥವರಾಗಿದ್ದಾರೆ. ಈ ಮಕ್ಕಳ ಮುಖವನ್ನು ನೋಡಲಾರದೆ ಹೋದಂಥ ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ಸಬ್ಬ ದಿನವನ್ನು ಗೌರವಿಸಿ ದೇವರನ್ನು ಮಹಿಮೆ ಪಡಿಸಿದ ನಿಮಿತ್ತವಾಗಿ ಈ ಮಕ್ಕಳು ಈ ರೀತಿಯಾಗಿ ಈ ಲೋಕದಲ್ಲಿ ಕೊನೆಯಲ್ಲಿ ಕ್ರಿಸ್ತನು ಬರಬೇಕಾದಂಥ ಸಂದರ್ಭದಲ್ಲಿ ಅವನ ಗುಣಗಳ ಮುಖಾಂತರವಾಗಿ ಅವರ ಮುಖ ಪ್ರಜ್ವಲಿಸುವಂಥದ್ದಾಗಿದೆ, ಅವರ ಮುಖ ಹೊಳೆಯುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಈ ಮಕ್ಕಳು ಕೊನೆಯ ಕಾಲದಲ್ಲಿ ಬರ್ತಕ್ಕಂಥ ಉಪದ್ರವ, ಅತ್ಯಂತ ದೊಡ್ಡ ಉಪದ್ರವ ಅದು ಭಾನುವಾರ ಆಚರಣೆ ಕಾನೂನು. ಮೃಗ ಅದು ತನ್ನ ಗುರುತನ್ನು ಈ ಲೋಕಕ್ಕೆ ಪ್ರಚುರಪಡಿಸ್ತಕ್ಕಂಥದ್ದಾಗಿದೆ. ಆ ಗುರುತನ್ನು ಎಲ್ಲರೂ ಹೊಂದಿಕೊಳ್ಳಬೇಕು, ಇಲ್ಲ ಅಂದರೆ ಅವರಿಗೆ ಮರಣದಂಡನೆ ಆಗ್ತಕ್ಕಂಥದ್ದಾಗಿದೆ, ಅವರಿಗೆ ಅನೇಕ ಹಿಂಸೆಗಳು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಕಾನೂನನ್ನು ಹೊರಡಿಸ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲೂ ಸಹ ಈ ಮಕ್ಕಳು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಆತನ ಸಬ್ಬತ್ತಿನವನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳಾಗಿರ್ತಕ್ಕಂಥವರಾಗಿದ್ದಾರೆ. ಅಂತಹ ಮಕ್ಕಳು ಈ ಮೃಗದ ಗುರುತಿನ ಮೇಲೆ ಜಯ ಹೊಂದಿರತಕ್ಕಂಥವರಾಗಿದ್ದಾರೆ. ಆ ಜಯ ಹೊಂದಿ ಆ ಘೋಷ ಭಯಂಕರವಾಗಿರ್ತಕ್ಕಂಥದ್ದಾಗಿದೆ. ಇದೋ ಕ್ರಿಸ್ತನು ಎರಡನೇ ಸಾರಿ ಬರ್ತಕ್ಕಂಥನಾಗಿದ್ದಾನೆ. ನಾವು ಎಲ್ಲ ಪಾಪಗಳ ಮೇಲೆ ಜಯ ಹೊಂದಿರ್ತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ಈ ಮೃಗದ ಗುರುತು, ಮೃಗದ ವಿಗ್ರಹದ ಮೇಲೆ, ಅದರ ಅಂಕೆಯ ಮೇಲೆ ನಾವು ಜಯ ಹೊಂದಿರ್ತಕ್ಕಂಥವರಾಗಿದ್ದೇವೆ ಅಂತಕ್ಕಂತಹ ಆ ಒಂದು ಉಲ್ಲಾಸ, ಆ ಒಂದು ಉತ್ಸಾಹ ಮಹಾಘೋಷದಿಂದ ಅದು ಉಂಟಾಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಕ್ರಿಸ್ತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ಈ ಘಟನೆಗಳು ನಡೀತಕ್ಕಂಥದ್ದಾಗಿದೆ. ದೇವರು ತನ್ನ ಮಗನಾದಂತಹ ಕ್ರಿಸ್ತನು ಬರುವ ಸಮಯವನ್ನು ಘೋಷಿಸುವುದನ್ನು ಶ್ರೀಮತಿ ವೈಟಮ್ಮನವರು ದರ್ಶನದಲ್ಲಿ ಕೇಳುವಂಥವರಾಗಿದ್ದಾರೆ. ಆದರೆ ದರ್ಶನ ಮುಗಿದ ನಂತರ ಅದರ ಬಗ್ಗೆ ಅವರಿಗೆ ಯಾವುದೇ ನೆನಪು ಉಳಿದೇ ಹೋಗ್ತಕ್ಕಂಥದ್ದಾಗಿದೆ. ಆ ದರ್ಶನವು ಬಹಳ ಹರ್ಷ ತರುವಂತಹ ಗಂಭೀರವಾದಂತಹ ಆಸಕ್ತಿ ಹುಟ್ಟಿಸಿತು ಅವರಿಗೆ. ಆದರೆ ಅದನ್ನು ಯಾವ ಭಾಷೆಯಲ್ಲೂ ಪರಿಪೂರ್ಣವಾಗಿ ವಿವರಿಸಲು ಸಾಧ್ಯವಾಗಲಿಲ್ಲ. ಆ ದೃಶ್ಯವಾದ ನಂತರ ಬಿಳಿ ಬಣ್ಣದ ಮೋಡ ಕಂಡುಬಂದಿತ್ತು, ಅದರ ಮೇಲೆ ಮನುಷ್ಯಕುಮಾರನು ಕುಳಿತಿದ್ದನೆಂಬುದಾಗಿ ಶ್ರೀಮತಿ ವೈಟಮ್ಮನವರು ಸೆಲೆಕ್ಟೆಡ್ ಮೆಸೇಜ್ ಅಂತಕ್ಕಂತಹ ಪುಸ್ತಕದಲ್ಲಿ ಬರೀತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ಪ್ರಿಯ ಕೇಳುಗರೆ, ಕ್ರಿಸ್ತನ ಎರಡನೇ ಬರೋಣದ ವಿಚಾರವನ್ನು ಶ್ರೀಮತಿ ವೈಟಮ್ಮನವರಿಗೆ ದರ್ಶನದಲ್ಲಿ ತೋರಿಸಲಾಗಿದೆ. ಆದರೂ ಸಹ ಅವರು ಯಾವ ಭಾಷೆಯಲ್ಲೂ ಸಹ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವಾಗದೆ ಹೋಗ್ತಕ್ಕಂಥವರಾಗಿದ್ದಾರೆ. ಆ ರೀತಿಯಾದಂತಹ ಒಂದು ಗಂಭೀರವಾದಂತಹ ಒಂದು ಭಯಂಕರವಾದಂತಹ ಒಂದು ಘಟನೆ ಕ್ರಿಸ್ತನ ಎರಡನೇ ಬರೋಣವಾಗಿರತಕ್ಕಂಥದ್ದಾಗಿದೆ. ಅದನ್ನ ಯಾವ ಮನುಷ್ಯನು ಸಹ ತನ್ನ ಭಾಷೆಯಲ್ಲಿ ವಿವರಿಸಲು ಅಸಾಧ್ಯ. ಪ್ರಿಯ ಕೇಳುಗರೆ, ನಾವು ನೋಡಿದರೂ ಸಹ ಅದನ್ನ ಹೇಳಲು ಸಾಧ್ಯವಿಲ್ಲ. ಅಂದ್ರೆ ಅದು ಎಂತಹ ಒಂದು ಭಯಂಕರವಾದಂತಹ ಘಟನೆ ಆಗಿರ್ತಕ್ಕಂಥದ್ದಾಗಿದೆ ಆತನ ಎರಡನೇ ಬರೋಣ. ಆ ರೀತಿಯಾದಂತಹ ಒಂದು ಘಟನೆ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದ್ರೆ ನಡೀತಕ್ಕಂಥದ್ದಾಗಿದೆ. ಆದರೆ ಪ್ರಿಯ ಕೇಳುಗರೆ, ಆ ದೃಶ್ಯವನ್ನು ನಾವು ನೋಡುವಂತಹ ಗುಂಪಿನಲ್ಲಿ ಇರಬೇಕಂದ್ರೆ ನಾವು ಈ ಲೋಕದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಆತನ ಆಜ್ಞೆಗಳನ್ನು ಪರಿಪೂರ್ಣವಾಗಿ ಕೈಗೊಳ್ಳತಕ್ಕಂತಹ ಆತನ ಗುಣಗಳನ್ನು ಪ್ರತಿಬಿಂಬಿಸತಕ್ಕಂತಹ ಮಕ್ಕಳಾಗಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಆತನ ಮುದ್ರೆಯನ್ನು ಹಾಕಿಸಿಕೊಂಡು ನಾವು ಆತನಿಗೋಸ್ಕರ ಕೊನೆಯಲ್ಲಿ ನಿಲ್ಲುವುದಾದರೆ ಆತನಿಗೆ ಚಿತ್ತವಿದ್ದ ಪಕ್ಷದಲ್ಲಿ ನಮ್ಮನ್ನು ಆ ಒಂದು ಗುಂಪಿನಲ್ಲಿ ಒಬ್ಬರನ್ನಾಗಿ ಸೇರಿಸ್ತಕ್ಕಂಥವನಾಗಿದ್ದಾನೆ. ಅಂತಹ ಅವಕಾಶವನ್ನ ಸ್ವಾಮಿ ನನಗೆ ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ಇವತ್ತಿನಿಂದಲೂ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ಸಹ ಆತನ ಚಿತ್ತಕ್ಕೆ ತಕ್ಕಂತೆ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಆ ಸಂದರ್ಭದಲ್ಲಿ ಈ ಮಕ್ಕಳು ಕ್ರಿಸ್ತನು ಆ ಮೇಘದೊಂದಿಗೆ ಬರ್ತಕ್ಕಂಥದನ್ನ ನೋಡುವಂತವರಾಗಿದ್ದಾರೆ. ರಕ್ಷಣೆಯನ್ನ ಕಳೆದುಕೊಂಡವರ ಭೀತಿ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅಂದರೆ ಈ ದುಷ್ಟರ ಗತಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಲ್ಲಿ 6ನ ಮುದ್ರೆಯನ್ನ ಹೊಡೆದಾಗ ಅಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನೇ ಭೂಮಿ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅಂದರೆ ಭೂಮಿ ಕುಡುಕನಂತೆ ಅತ್ತಿಂದಿತ್ತ ಹೊರಲಾಡುವಂತದಾಗಿದೆ. ಅಂದರೆ ಭೂಕಂಪ ಆ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ. ಇಲ್ಲಿ ಭೂಕಂಪ, ಅಲ್ಲಿ ಭೂಕಂಪ, ಎಲ್ಲಕ್ಕಿಂತ ಹೆಚ್ಚಾಗಿ ಪರಲೋಕದಿಂದ ದೊಡ್ಡ ದೊಡ್ಡ ಕಲ್ಲುಗಳು, ಆನೆಕಲ್ಲಿನ ಮಳೆ ಬರತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿ ಭೂಮಿ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದಾಗಿದೆ. ಆಕಾಶವು ಕಂಪಿಸುವಂಥದ್ದಾಗಿದೆ. ದೇವರ ಮಹಾದಿನವು ಆ ಸಮಯದಲ್ಲಿ ಬರ್ತಕ್ಕಂಥದ್ದಾಗಿದೆ. ಅದರ ಮುಂದೆ ನಿಲ್ಲಲು ಯಾರು ಸಕ್ತರು ಅನ್ನುವಂತಹ ಪ್ರಶ್ನೆ ಬರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಆ ಸಮಯ ಅನೇಕ ದುಷ್ಟರಿಗೆ ಭಯ ಹುಟ್ಟಿಸುವಂತಹ ಸಮಯವಾಗಿರ್ತಕ್ಕಂಥದ್ದಾಗಿದೆ, ವೇದನೆ ತರುವಂತಹ ಸಮಯವಾಗಿರ್ತಕ್ಕಂಥದ್ದಾಗಿದೆ. ದುಷ್ಟರಿಗೆ ಏನು ಮಾಡಬೇಕೆಂಬುದಾಗಿ ಒಂದು ಪರಿಜ್ಞಾನವೇ ಇಲ್ಲದಂತಹ ಆ ಸಮಯ ಆಗಿರ್ತಕ್ಕಂಥದ್ದಾಗಿದೆ. ಆದರೆ ದುಷ್ಟರು ಯಾವುದೇ ಕಾರಣ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ತಪ್ಪಿಸಿಕೊಳ್ಳಲು ಅನೇಕ ಪ್ರಯತ್ನವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಆದರೆ ಅದೆಲ್ಲವೂ ಸಹ ವ್ಯರ್ಥ ಪ್ರಯತ್ನ ಮಾಡುವಂಥವರಾಗಿದ್ದಾರೆ. ಹೀಗೋ ಮೇಘಗಳೊಂದಿಗೆ ಬರ್ತಕ್ಕಂಥವನಾಗಿದ್ದಾನೆ. ದುಷ್ಟರು ತಮ್ಮ ದೇವತೆಯಾದಂಥ ಪ್ರಕೃತಿಗೆ ಭಯಂಕರವಾದಂಥ ಶಾಪವನ್ನು ಹಾಕುವರು. ಹಾಗೂ ಬೆಟ್ಟಗಳಿಗೂ ಗುಡ್ಡಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕುಳಿತಿರುವ ಆತನ ಮುಖಕ್ಕೂ, ಯಜ್ಞದ ಕುರಿಯಾದತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ಯಾವ ಒಂದು ಗುಂಪಿಗೆ ನಾವು ಸೇರ್ತಕ್ಕಂಥವರಾಗಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯ ಇದಾಗಿದೆ. ಯಾಕೆಂದರೆ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದರೆ ಎರಡು ರೀತಿಯ ಗುಂಪುಗಳು ಮಾತ್ರ ಇರತಕ್ಕಂಥದ್ದಾಗಿದೆ. ಒಂದು, ದೇವರ ಮುದ್ರೆಯನ್ನು ಹಾಕಿಸಿಕೊಂಡು ಆತನಿಗೋಸ್ಕರ ನಿಲ್ತಕ್ಕಂತಹ ಜನಗಳು. ಆ ಜನಗಳು ನಾವು ಈಗಾಗಲೇ ನೋಡಿದಾಗೆ ಕ್ರಿಸ್ತನ ಎರಡನೇ ಬರುಣದ ವಿಚಾರವನ್ನು ಸಂಪೂರ್ಣವಾಗಿ ಹರಿತುಕೊಳ್ತಕ್ಕಂಥವರಾಗಿದ್ದಾರೆ. ಹೇಗೆ ಕುರಿಗಳು ತನ್ನ ಕುರುಬನ ಸ್ವರವನ್ನು ಕೇಳ್ತಕ್ಕಂಥದ್ದಾಗಿದೆಯೋ ಆ ರೀತಿಯಾಗಿ ಕ್ರಿಸ್ತನು ಕುರುಬನಾಗಿದ್ದಾನೆ. ಆತನ ಸ್ವರವನ್ನು ಕೇಳ್ತಕ್ಕಂಥ ಮಕ್ಕಳು ಇವರಾಗಿದ್ದು ಇದೋ ನಮ್ಮ ಕರ್ತನು ಬೇಗನೆ ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಸಂಪೂರ್ಣವಾಗಿ ಅರಿತುಕೊಳ್ತಕ್ಕಂಥವರಾಗಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದುಷ್ಟರು ದೇವರ ಬರವಣವನ್ನು ಅರಿತುಕೊಳ್ಳದೆ ಅವ್ರು ಏನು ಹೇಳ್ತಕ್ಕಂಥವರಾಗಿದ್ದಾರೆ ಅಂದರೆ, ಇದು ಎಲ್ಲೋ ಒಂದು ಕಡೆ ಗುಡುಗು, ಎಲ್ಲೋ ಒಂದು ಕಡೆ ಭೂಕಂಪ, ಎಲ್ಲೋ ಒಂದು ಕಡೆ ಮಳೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ತಪ್ಪಾಗಿ ಅರ್ಥ ಮಾಡಿಕೊಳ್ತಕ್ಕಂಥರಾಗಿದ್ದಾರೆ. ಪ್ರಿಯ ಕೇಳುಗರೆ, ನಾವು ಕ್ರಿಸ್ತನ ಎರಡನೇ ಬರೋಣದ ವಿಚಾರವನ್ನು, ಆ ಶಬ್ದವನ್ನು ಕೇಳಿ ಇದು ನಮ್ಮ ಕರ್ತನ ಶಬ್ದ ಎಂಬುದಾಗಿ ನಾವು ಅರಿತುಕೊಳ್ಳಬೇಕಾದರೆ ಇವತ್ತಿನಿಂದಲೇ ನಾವು ಆತನ ಎರಡನೆಯ ಬರೋಣದ ವಿಚಾರದ ಬಗ್ಗೆ ಧ್ಯಾನಿಸುವಂಥವರಾಗಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಆತನ ವಾಕ್ಯಗಳನ್ನು ನಾವು ಎಷ್ಟು ಆಳವಾಗಿ ಓದ್ತಕ್ಕಂಥವರಾಗಿದ್ದೇವೋ ಅಷ್ಟು ದೇವರ ಸ್ವರ ಏನು ಎಂಬುದನ್ನು ನಾವು ಕೇಳ್ತಕ್ಕಂಥವರಾಗಿದ್ದೇವೆ. ಮೊಣಕಾಲೂರಿ ಯಾವ ರೀತಿಯಲ್ಲಿ ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸ್ತಕ್ಕಂಥವರಾಗಿದ್ದೇವೋ ಆವಾಗ ಆತನ ಸ್ವರವನ್ನು ನಾವು ಕೇಳುವಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಪ್ರತಿ ನಿತ್ಯವೂ ಸಹ ಆತನ ಸ್ವರವನ್ನು ಕೇಳುವುದರ ಮೂಲಕವಾಗಿ ಕೊನೆಯಲ್ಲಿ ಆ ಒಂದು ಗುಂಪಿನಲ್ಲಿ ನಿಂತುಕೊಳ್ಳಬೇಕಾದ್ರೆ ಇದೋ ಕ್ರಿಸ್ತನು ಬರ್ತಕ್ಕಂಥನಾಗಿದ್ದಾನೆ ಎನ್ನುವಂತಹ ಆ ಒಂದು ಮಾತನ್ನು ಕೇಳಿ, ಆ ಒಂದು ಶಬ್ದವನ್ನು ಕೇಳಿ ನಾವು ನಮ್ಮ ಮುಖದಲ್ಲಿ ಉತ್ಸಾಹ ಬರ್ತಕ್ಕಂಥದ್ದಾಗಿದೆ. ಆದರೆ ದುಷ್ಟರು ಅದನ್ನು ಗ್ರಹಿಸಲಾರದೆ ಅವರು ಯಾವ ಕಡೆಗೆ ಹೋಗ್ತಕ್ಕಂಥವರಾಗಿದ್ದಾರೆ ಅಂದರೆ ತಮ್ಮ ದೇವತೆಗಳಾದಂತಹ ಪ್ರಕೃತಿಯ ಕಡೆಗೆ ಹೋಗ್ತಕ್ಕಂಥವರಾಗಿದ್ದಾರೆ. ಪ್ರಕೃತಿಯ ಕಡೆಗೆ ಹೋಗಿ ಅವುಗಳನ್ನ ಬೀಡ್ತಕ್ಕಂಥರಾಗಿದ್ದಾರೆ. ಸೃಷ್ಟಿ ಕರ್ತನನ್ನ ಬೀಡಬೇಕಾದಂತಹ ಮಕ್ಕಳು ಅದನ್ನ ಮರೆತು ಈಗ ಸೃಷ್ಟಿಯ ವಿಚಾರಗಳಿಗೆ ಹೋಗಿರುವ ಕಾಲದಿಂದ ಕೊನೆಯಲ್ಲೂ ಸಹ ಅವರು ಸೃಷ್ಟಿಯನ್ನೇ ಹೋಗಿ ಬೀಡ್ತಕ್ಕಂಥವರಾಗಿದ್ದಾರೆ. ಆದರೆ ಅದೆಲ್ಲವೂ ವ್ಯರ್ಥ. ಪ್ರಿಯ ಕೇಳುಗರೆ, ಕ್ರಿಸ್ತನು ಎರಡನೇ ಸಾರಿ ಬರ್ತಕ್ಕಂಥನಾಗಿದ್ದಾನೆ. ನೀವು ಯಾವ ಗುಂಪಿನಲ್ಲಿ ಇರಬೇಕೆಂಬುದಾಗಿ ಬಯಸ್ತಕ್ಕಂಥವರಾಗಿದ್ದೀರಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ಯಾಕೆಂದರೆ ದುಷ್ಟರಿಗೆ ಅನೇಕ ರೀತಿಯ ಹಿಂಸೆಗಳು ಬರ್ತಕ್ಕಂಥದ್ದಾಗಿದೆ. ಆದರೆ ನೀತಿವಂತರನ್ನ ದೇವರು ಬಿಡುಗಡೆ ಮಾಡಿ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥನಾಗಿದ್ದಾನೆ. ನಾವು ಮುಂದುವರಿದು ಮುಂದಿನ ಸಂಚಿಕೆಯಲ್ಲಿ ಕ್ರಿಸ್ತನು ಮಹಿಮೆಯಿಂದಲೂ ಬಲದಿಂದಲೂ ಪರಲೋಕದಿಂದ ಯಾವ ರೀತಿಯಲ್ಲಿ ಇಳಿದು ಬರ್ತಕ್ಕಂಥನಾಗಿದ್ದಾನೆ ಎನ್ನುವಂಥ ವಿಚಾರವನ್ನ ನಾವು ಕಲಿಯೋಣ. ಈಗ ಮುಗಿಸೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸರ್ವಸೃಷ್ಟಿಕರ್ತನು. ನಿನ್ನ ಕೃಪೆಗೆ ನಮ್ಮನ್ನು ಒಪ್ಪಿಸಿಕೊಡ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಅಪ್ಪ ನೀನು ನಮ್ಮನ್ನು ನಡೆಸು. ವಿಶೇಷವಾಗಿ ನಿನ್ನ ಬರುಣದಲ್ಲಿ ನಿನ್ನ ಶಬ್ದವನ್ನು ಕೇಳಿ ಇಗೋ ಕರ್ತನ ಬರೋಣ ಶೀಘ್ರವಾಗಿದೆ ಅನ್ನುವಂಥದ್ದನ್ನು ಗ್ರಹಿಸಿಕೊಳ್ಳುವಂಥ ಗುಂಪಿನಲ್ಲಿ ನಾವು ಇರುವಾಗೆ ಸಹಾಯ ಮಾಡಿ ಎಂಬುದಾಗಿ ನಿನ್ನ ಕರೆಗೆ ಒಪ್ಪಿಸ್ತೇವೆ ಸ್ವಾಮಿ. ಅಪ್ಪ ಕೇಳುಗರ ಹೃದಯದಲ್ಲಿ ಪ್ರತಿ ನಿತ್ಯವೂ ನಿನ್ನ ವಾಕ್ಯವನ್ನು ಕೇಳಿ ಇದೋ ಕ್ರಿಸ್ತನ ಮಾತು, ಇದೋ ಕ್ರಿಸ್ತನ ಶಬ್ದವನ್ನು ನಾನು ಕೇಳ್ತಕ್ಕಂಥನಾಗಿದ್ದೇನೆ, ಆತನ ಶಬ್ದ ಇದೆ ಅಂತಕ್ಕಂತಹ ಗ್ರಹಿಸಿಕೊಳ್ತಕ್ಕಂಥ ಮಕ್ಕಳಾಗಿ ನೀನು ಬರುವಾಗ ಇದೋ ಕ್ರಿಸ್ತನ ಬರೋಣ ಶೀಘ್ರವಾಗಿದೆ ಎಂಬುದಾಗಿ ಅರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗತಕ್ಕಂಥ ಮಕ್ಕಳಾಗುವಾಗೆ ಸಹಾಯ ಮಾಡು, ಆಶೀರ್ವದಿಸಿ ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@asudadventist.org kannada@asudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಮೇಘಗಳೊಡನೆ ಬರುವನು ಕರ್ತನು, ಪರಲೋಕ ರಾಜ್ಯಕ್ಕೆ ಕರೆಯುವ ನಮ್ಮನು. ಮೇಘಗಳೊಡನೆ